ಶಾಲಾ ಪಿಲ್ಲರ್ ಮಾಡಿದ್ರು ನಾವೆಲ್ಲ. ನೀವು ಹೋಗಿದ್ರೆ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಜಗದೀಶ ನಿಭಾಕಾರಂ ಜಗದೀಶ ಪರಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವರು. ಪ್ರತಿಮೆ ಸಾಲಗ್ರಾಮ ಗೋ ಅಭ್ಯಾಗತ ಅತಿಥಿ ಅಲ್ಲಿ ಅಭ್ಯಾಗತನು ಅಭ್ಯಾಗತ ನತಿಥಿ ಅಂತಿದೆ ನಾ ಅಂತಿದೆ. ಅಭ್ಯಾಗತನು ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರಜನ ಪೃಥಿವಿ ಜಲ ಶಿಖಿ ತಾರಾ ಪಥ ನವಗ್ರಹ ಯೋಗ ಕರ್ಣಭ ಸ್ಥಿತಿ ಸಿತಾಸಿತ ಪಕ್ಷ ಸಂಕ್ರಮಣ ಅವನ ಅಧಿಷ್ಠಾನ. ಅಂದ್ರೆ ಅಲ್ಲಲ್ಲಿರತಕ್ಕಂಥ ಪರಮಾತ್ಮನಿಗೂ ನಮ್ಮ ಹೃದಯದಲ್ಲಿರುವ ಬಿಂಬನಿಗೂ ಐಕ್ಯ ಚಿಂತನೆ ಮಾಡಬೇಕು. ಇಲ್ಲಿ ಹೇಗೆ ಐಕ್ಯ ಚಿಂತನೆ ಅಂದ್ರೆ ಸೂಕ್ಷ್ಮ ಜೀವನೊಳಗಿರುವ ಬಿಂಬಮೂರ್ತಿಗೂ ಇದೊಂದು ಸ್ಟೆಪ್ ನೋಡಿ. ಹೊರಗೆ ಸರ್ವತ್ರ ವ್ಯಾಪ್ತನಾದ ಭಗವಂತನಿಗೂ ಈ ಸ್ಥೂಲ ದೇಹದ ಹೃದಯದಲ್ಲಿರುವ ಭಗವಂತನಿಗೂ ಐಕ್ಯ. ಅಗ್ರೇಷನ್ಗೆ ಈ ಅಗ್ರೇಷನಿಗೂ ನಮ್ಮ ಸೂಕ್ಷ್ಮ ದೇಹದಲ್ಲಿರುವ ಬಿಂಬರೂಪಕ್ಕೂ ಐಕ್ಯ ಅಂತ ಚಿಂತನೆ ಮಾಡಬೇಕು. ನಮ್ಮ ಬಿಂಬನಿಗೂ ಹೊರಗಿರೋ ರೂಪಕ್ಕೂ ಐಕ್ಯ ಅಂತ ಮಾಡ್ತಾ ಬಂದು ಅಲ್ಲಿ ನಮ್ಮ ಬಿಂಬಮೂರ್ತಿಗೂ ಹೊರಗಿರೋ ರೂಪ ಐಕ್ಯ ಅಂತ ಹೇಳಿದ್ರೆ ನಮಗೆ ಸಾಕ್ಷಾತ್ ಬಿಂಬಮೂರ್ತಿ ಕನೆಕ್ಷನ್ ಇಲ್ಲ. ಈಗ ಈ ಹೃದಯದಲ್ಲಿ ಅಗ್ರೇಶ ಅಂತ ಏನಂತ ನಾವು ಚಿಂತನೆ ಮಾಡ್ತೀವಿ. ಆದರೆ ಹೊರಗಿರುವ ಮೂರ್ತಿಗೂ ಈ ಸ್ಥೂಲ ದೇಹದಲ್ಲಿ ಮೂಲೇಶ ಅಗ್ರೇಶ ಪ್ರಾದೇಶ ಆ ಅಗ್ರೇಶನಿಗೂ ಐಕ್ಯ. ಆ ಅಗ್ರೇಶನಿಗೆ ನಮ್ಮ ಸೂಕ್ಷ್ಮ ದೇಹದಲ್ಲಿರುವಂತಹ ಬಿಂಬಮೂರ್ತಿಗೂ ಐಕ್ಯ ಅಂತ ಚಿಂತನೆ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಲ್ಲ ಸರಿ ಸರಿಲ್ವಾ? ಬಿಂಬಮೂರ್ತಿ ಅಂದರೆ ಸೂಕ್ಷ್ಮ ದೇಹದಲ್ಲಿರುವ ಮೂರ್ತಿಗೆ ಬಿಂಬಮೂರ್ತಿ ಅಂತ ಹೆಸರು. ಹಾಗೆ ಈ ಸ್ಥೂಲ ದೇಹದಲ್ಲಿರುವ ಅಗ್ರೇಶ ನಮ್ಮ ಸೂಕ್ಷ್ಮ ದೇಹದಲ್ಲಿರುವ ಬಿಂಬಮೂರ್ತಿಯಂತೆ ಇರ್ತಾನೆ. ಆದರೆ ಈತ ಬಿಂಬಮೂರ್ತಿಯಿಂದ ಹೊರಟು ಬಂದ ರೂಪ ಅಲ್ಲ, ಹೊರಗಿನಿಂದ ಬಂದ ರೂಪ, ಬಿಂಬನಂತೆ ಇರ್ತಾನೆ. ಅದಕ್ಕೆ ಏನು ಐಕ್ಯ ಚಿಂತನೆ ಮಾಡಬೇಕಾದ್ರೂ ಹೊರಗಿನ ರೂಪಗಳಿಗೂ ಈ ಅಗ್ರೇಶನಿಗೆ ಐಕ್ಯ, ಈ ಅಗ್ರೇಶನಿಗೂ ಮತ್ತು ನಮ್ಮ ಒಳಗಿರತಕ್ಕಂಥ ಎಲ್ಲಿ ಆ ಕಮಲದ ಬುಡದಲ್ಲಿ ಜೀವ ಜೀವನೊಳಗಿರುವ ಸೂಕ್ಷ್ಮ ಬಿಂಬರೂಪ ಇರ್ತಾನಲ್ಲ ಅವನಿಗೆ ಐಕ್ಯ ಅಂತ ಚಿಂತನೆ ಮಾಡಬೇಕು. ಆ ಜೀವನೊಳಗಿರುವ ಬಿಂಬಮೂರ್ತಿ ಸೂಕ್ಷ್ಮ ಚಿಂತನೆ ಮಾಡುತ್ತಾ ಇಲ್ಲ, ಹೃದಯ ಹೃದಯ ಇಲ್ಲೇ ದೇವರು ಇಲ್ಲೇ ದೇವರು ಅಂತ ಬರ್ತಾ ಇದೆ. ಅದು ಪಾಯಿಂಟ್ ಹೋಗ್ಬಿಟ್ಟಿದೆ. ಅವನನ್ನೇ ಬಿಂಬ ಅಂತ ಕರೆಯುವುದು ಯಾರು? ಜೀವ ಸೂಕ್ಷ್ಮನಾದ ಜೀವನೊಳಗೆ ಇರತಕ್ಕ ಭಗವದ್ ರೂಪಕ್ಕೆ ಬಿಂಬ ಅಂತ ಹೆಸರು. ಅವನಂತೆ ಇರುವ ಮೂರ್ತಿ ಈ ಸ್ಥೂಲ ದೇಹದ ಅಗ್ರೇಶ ಜೀವಾಕಾರ ಮೂರ್ತಿಯೇ ಇರ್ತಾನೆ. ಆದರೆ ಈ ರೂಪ ಜೀವನ ಒಳಗಿರತಕ್ಕಂಥ ಬಿಂಬನಿಂದ ಹೊರಟು ಬಂದ ಭಾಗ ಅಲ್ಲ, ಹೊರಗಿರತಕ್ಕಂಥ ಭಗವದ್ ರೂಪದ ಭಾಗ. ಅದಕ್ಕೆ ಹೊರಗಿರುವ ಭಗವದ್ ರೂಪಗಳನ್ನ ಸ್ಥೂಲ ಬಿಂಬ ಅಂತಾರೆ, ಇಲ್ಲಿರುವ ಅಗ್ರೇಶನನ್ನ. ಆತನಿಗೂ ಸೂಕ್ಷ್ಮ ಬಿಂಬಕ್ಕೂ ಐಕ್ಯ ಇಷ್ಟು ಮಾಡಿ. ಅಲ್ಲೂ ಅಗ್ರೇಶ, ಅಲ್ಲಿ ಎಲ್ಲನೂ ಅವನೇ,
ಅಲ್ಲೂ ಮೂರು ರೂಪ ಇದೆ,
ಅಲ್ಲಿ ನಾಲ್ಕು ರೂಪ ಇದೆ,
ಜೀವನಂಗುಟ ಅದು ನೋಡಿ ಸ್ಥೂಲ ದೇಹದ ಅಂಗುಟ ಅಲ್ಲ,
ಸೂಕ್ಷ್ಮ ದೇಹದ
ಜೀವನಂಗುಟ ಮಾತ್ರ ಮೂರುತಿ, ಜೀವನಂಗುಷ್ಟಾಗ್ರ ಮೂರುತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಅಂತಿವೆ. ಈಗ ಆಯಾ ಸ್ಥಳದಲ್ಲಿರತಕ್ಕಂಥ ಭಗವದ್ ರೂಪಗಳನ್ನ ನಮ್ಮ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದು ಅಂದರೆ ಅರ್ಥ ಇವನೇ ಆ ರೂಪದಲ್ಲಿದ್ದಾನೆ, ಅವನೇ ಈ ರೂಪದಿಂದ ಇಲ್ಲಿದ್ದಾನೆ. ಇದು ಸದಾ ಸರ್ವಕಾಲ ಚಿಂತನೆ ಬರಬೇಕು. ಕೃಷ್ಣ ಹೇಳ್ತಾನೆ ಅದನ್ನ, ನನ್ನನ್ನ ಬೇಗ ನೋಡಬೇಕು ಅಂತ ಯಾರು ಬಯಸ್ತಾರೆ, ಶೀಘ್ರ ಅಪರೋಕ್ಷ ಆಗಬೇಕು ಅಂತ ಅಂದುಕೊಳ್ತಾರೋ ಅವರು ಈ ಮಾರ್ಗ ಹಿಡಿಯಲಿ. ಏನದು? ತಮ್ಮ ಒಳಗಿರತಕ್ಕಂಥ ನನ್ನನ್ನ ಸರ್ವತ್ರ ನೋಡಲಿ, ಸರ್ವತ್ರ ಇರುವ ನನ್ನನ್ನ ಅವರ ಹೃದಯದಲ್ಲಿರುವವನಾಗಿ ನೋಡಲಿ. ಇದು ಬರೇ ನೋಡಲಿ ಅಂತ ಒಂದು ಸಲ ಅಲ್ಲ, ಸದಾ ಸರ್ವಕಾಲ ನೋಡತಾ ಇರಲಿ. ನಾನು ಕಾಣಿಸ್ತೇನೆ, ನಾವು ಸದಾ ಸರ್ವಕಾಲ ಬದುಕು ವಿರೋಧಿಗಳು. ಒಮ್ಮೆ ಎರಡು ಸಲ ಮೂರು ಸಲ ಅಂದ್ರೆ ಅಡ್ಡಿ ಇಲ್ಲಪ್ಪ, 24 ಗಂಟೆ ದೇವರು ಹೊಂದ್ಬೇಕಂದ್ರೆ ಏನೋ ಲೈಫ್ ಅಲ್ಲೇ ಟೇಸ್ಟ್ ಹೋಗಿದೆ ಅಂತಂದ್ರೆ ಆ ಥರ ಬೇಡ. ಅಂದ್ರು ಇದನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಎಲ್ಲೆಲ್ಲಿವೆ ಪ್ರತಿಮೆ? ಯಾವ ಪ್ರತಿಮೆ ಅಂದ್ರೆ 10 ರೀತಿಯಾದ ಪ್ರತಿಮೆಗಳು. 10 ರೀತಿಯಾದ ಪ್ರತಿಮೆ ಅಂತ ಹೇಳಿದ್ರೆ ನಮ್ಮ ದಾಸರಾಯರು ಹೇಳಿದ್ರು, ಶೇಷದಾಸರು, 10 ವಿಧದಿಂದ ದಶ ವಿಧದಿಂದಿರು ತಿಪ್ಪ ಬಗೆಯೇನರಿತು. ಮರ್ತೋಯ್ತಾ? ವಿರಾಟ್ ರೂಪ ಚಿಂತನೆ ಮಾಡುವಾಗ ಬಿಂಬನಲ್ಲಿ ಎಲ್ಲಾ ಕ್ಷೇತ್ರದಲ್ಲಿರುವ ಮೂರ್ತಿಗಳನ್ನು ಕೂಡಿಸಬೇಕು ಅಂದ್ರೆ ಅಯೋಧ್ಯ, ಯದುಗಿರಿ, ತೋತಾದ್ರಿ, ಶ್ರೀಕೃಷ್ಣ, ಮನ್ನಾರಿ, ಪದುಮನಾಭಾನಂತ, ವೈಕುಂಠಾಚಲ, ನಿಧಿ ಮೊದಲಾದ ಸುಕ್ಷೇತ್ರದಲ್ಲಿಪ್ಪ ವಿಧಿಭವ ಮುಖದಿಂದ ಪೂಜೆ ಗೊಂಬ ಸದಮರ ಮೂರ್ತಿಗಳು ಇರುತಿಪ್ಪ ಕ್ರಮದಿಂದ ದಶ ವಿಧದಿಂದಿರುತಿಪ್ಪ ಬಗೆಯನರಿತು. 10 ರೀತಿಯಾದ ಪ್ರತಿಮೆಗಳು ಆ ಮೂರ್ತಿಗಳನ್ನ ಅಥವಾ ಏನು ಬೇಡ, ಯಾವ ಯಾವ ದೊಡ್ಡವರು ಅರ್ಚನೆ ಮಾಡತಕ್ಕಂಥ ಯಾರ್ಯಾರು ವಿಶೇಷ ಮೂರ್ತಿಗಳು ಪೂಜೆ ಮಾಡ್ತಾ ಇದ್ದಾರೆ, ಮೂಲರಾಮ, ಗೋಪಾಲಕೃಷ್ಣ, ಅವರು ಎಲ್ಲಾ ಮೂರ್ತಿಗಳು ಅವರೇ ಅಲ್ವಾ? ಆ ಮೂರ್ತಿಗಳು ಎಲ್ಲಾ ಮೂರ್ತಿಗಳನ್ನ ಈ ಬಿಂಬನಲ್ಲಿ ಚಿಂತನೆ ಮಾಡಲಿಕ್ಕೆ ಮೊದಲು ಅಲ್ಲಿ ಡೈರೆಕ್ಟ್ ಕನೆಕ್ಷನ್ ಬೇಡ. ನಮ್ಮ ಗುರುಗಳ ಬಿಂಬ, ನಮ್ಮ ಬಿಂಬನಲ್ಲಿ ನಮ್ಮ ಗುರು ಬಿಂಬನನ್ನ ತಂದು ಕೂಡಿಸಬೇಕು. ಆ ಗುರು ಬಿಂಬನಲ್ಲಿ ಪರಮ ಗುರು ಬಿಂಬವನ್ನ ಕೂಡಿಸಬೇಕು. ಕೂಡಿಸುವುದು ಐಕ್ಯ ಚಿಂತನೆ. ಆ ಪರಮ ಗುರು ಬಿಂಬದಲ್ಲಿ ಈ ಎಲ್ಲ ಕೂಡಿಸಿ, ಅದಕ್ಕೆ ಶಾಕ್ ಹೊಡೆಯಲ್ಲ. ಏನಾದ್ರೂ ಚೂರು ನಾವು ಕರೆಯೋದರಲ್ಲಿ ಹೆಚ್ಚು ಕಮ್ಮಿ ಇದ್ರು ಅವರು ಸ್ಟ್ಯಾಂಡ್ ಆಗ್ತಾರೆ. ಇಲ್ಲಾದ್ರೆ ಡೈರೆಕ್ಟ್ ಆಗಿ ಕೊಟ್ರೆ ಅದೇನಾಗುತ್ತೆ ಅಂದ್ರೆ, ಒಬ್ಬರು ಹೇಳಿದ್ರು ಈ ತತ್ವನ್ಯಾಸ ಮಾತೃಕಾನ್ಯಾಸ ಅಂತಿರುತ್ತೆ, ಅದು ಗೃಹಸ್ಥರು ಸೃಷ್ಟಿ ಕ್ರಮದಿಂದ ಮಾಡಬೇಕು, ಸನ್ಯಾಸಿಗಳು ಲಯ ಕ್ರಮದಿಂದ ಮಾಡಬೇಕು, ರಿವರ್ಸ್ ಆಗಿ ಮಾಡಬೇಕು. ಅವರು ಗೃಹಸ್ಥರೊಬ್ಬರು ಅವರು ಲಯ ಕ್ರಮದಿಂದ ದಿನ ಮಾಡ್ತಾ ಇದ್ರು, ಗೊತ್ತಿಲ್ಲ ಹೇಗೆ ಹೇಗೆ ಮಾಡಿ ಚೆನ್ನಾಗಿದೆ ಹಾಗೆ ಅಭ್ಯಾಸ ಮಾಡಿಬಿಟ್ಟು ಹಾಗೆ ಮಾಡ್ತಾ ಇದ್ರು. ಶರೀರದಲ್ಲೆಲ್ಲ ರಿವರ್ಸ್ ಆಗ್ತಾ ಇದೆ, ಅವರಿಗೆಲ್ಲ ತೊಂದರೆಗಳು ಬರ್ತಾ ಇವೆ. ಯಾಕೆ ಅಂದ್ರೆ ಆದ್ಮೇಲೆ ಮತ್ತೆ ಏನೇನ್ ಮಾಡ್ತಾ ಇದ್ದೀರಾ ಅಂತ ಯಾರ ಹತ್ರ ಹೋದ್ರೆ ಹೀಗಾಯ್ತು ಅಂದ್ರೆ ಹಾಗೆ ಮಾಡಬಾರ್ದ್ರಿ, ಗೃಹಸ್ಥರಿಗೆ ಶರೀರ ಇರಬೇಕಾದ ರೀತಿ ಹೀಗೆ ಅದಕ್ಕೆ ಸೃಷ್ಟಿ ಕ್ರಮದಿಂದ ಮಾಡಬೇಕು, ಸನ್ಯಾಸಿಗಳಿಗೆ ಶರೀರ ಇರಬೇಕಾದ ರೀತಿಯೇ ಬೇರೆ, ಅದಕ್ಕೆ ಅವ್ರು ಲಯ ಕ್ರಮದಿಂದ ಮಾಡಬೇಕು ಚಿಂತನೆಗಳೆಲ್ಲ ಅಲ್ಲಿ ಕೂಡ, ಅದನ್ನು ನೀವು ಹಾಗೆ ಮಾಡಿದ್ರೆ ನಿಮಗೆ ರಿವರ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರು. ಇದು ಯಾವ್ಯಾವ ರೀತಿಯಲ್ಲಿ ನಾವು ಮಾಡಬೇಕೋ ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು, ಮಾಡುವುದನ್ನೇ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಅದರಿಂದ ನಮ್ಮಲ್ಲಿ ನಮ್ಮ ಗುರು ಬಿಂಬ, ಗುರುಗಳಲ್ಲಿ ಬಿಂಬ ಇರ್ತಾನಲ್ಲ ಹೇಗಿದಾನೆ ಗೊತ್ತಿಲ್ಲ, ಅವನಂತೂ ಇಲ್ಲಿ ಇಲ್ಲಿ ಕೂಡಿಸೋಣ ಬಾರಯ್ಯ ಅಂತ ಕರೆಯೋಣ, ಅವರಲ್ಲಿ ಪರಮ ಗುರು ಬಿಂಬವನ್ನ ಕೂಡಿಸೋಣ ಬಾರಯ್ಯ ಅಂತ ಬರುತ್ತಾನೆ. ಆ ಪರಮ ಗುರು ಬಿಂಬದಲ್ಲಿ ಎಲ್ಲ ಮೂರ್ತಿಗಳನ್ನ ಕೂಡಿಸಿ ಎಲ್ಲರನ್ನ ಸೇರಿಸ್ತಾ ಹೋದ್ರೆ ಒಟ್ಟಾರೆ ಇವನೇ ಆ ರೀತಿಯಲ್ಲಿ ಇದ್ದಾನೆ. ಪ್ರತಿಮೆ ಸಾಲಗ್ರಾಮ, ಸಾಲಗ್ರಾಮ ಅಂದುಕೊಳ್ಳಿ ನಾವು ನಮ್ಮ ದೇವರ ಪೆಟ್ಟಿಗೆ ಸಾಲಗ್ರಾಮ ಎಷ್ಟು ಚಿಕ್ಕದೋ, 1, 2, 3, 4, 5, 6, 12 ಅಷ್ಟೊಟ್ಟಿಗೆ ಸೀಮಿತ ಆಗ್ತಾ ಇರುತ್ತೆ. ಹೌದಪ್ಪ, ಸ್ವಲ್ಪ ಆಸೆ ಜಾಸ್ತಿ ಇದ್ದವ್ರು ಏನ್ ಮಾಡ್ಬೇಕು, ಸಂಗ್ರಹ ಮಾಡ್ಬೇಕು, ತುಂಬಾ ಸಂಗ್ರಹ. ಎಷ್ಟು ಮಾಡ್ಲಿಕ್ಕಾಗುತ್ತೆ? ನಂಗೂ ಹುಚ್ಚಿತ್ತು, ತುಂಬಾ ಹುಚ್ಚು, ಈಗೂ ಇದೆ, ಚೂರು ಚೂರು ಬಿಡ್ತಾ ಇದೆ. ನಾ ಕೂತು ಬಿಟ್ಟಿದ್ದು, ಭೂತ ಕೂತಿದ್ದು, ತಲೆಗ್ರಾಮ ಸಂಗ್ರಹ ಮಾಡೋದೇ. 200-300 ಆದ್ರೂ ಇನ್ನಾಬೇಕು, ಎಷ್ಟು ಬಂದ್ರು ಬೇಕು, ಪ್ರತಿಮಾ ಎಷ್ಟು ಬೇಕೋ ಬೇಕು, ಇನ್ನ ಸಂಗ್ರಹ. ಆದರೆ ಕೊನೆ ಅನ್ನಿಸ್ತು, ಎಲ್ಲಿಗೆ ಮನೆ ತುಂಬಾ ದೊಡ್ಡ ತಟ್ಟೆ ಮಾಡ್ಲಿಕ್ಕೆ ಆಗತ್ತಾ? ಎಷ್ಟು ಸಾಲಿಗ್ರಾಮ ಈ ಮನೆ ತುಂಬಾ ಸಾಲಿಗ್ರಾಮ ಸಂಗ್ರಹ ಮಾಡಿದ, ಅದು ದೊಡ್ಡ ತಟ್ಟೆ ಇಟ್ಟರೆ ಆ ಮನೆ ಎಷ್ಟು ತಟ್ಟೆ ಇಡಬೇಕು, ಸಂಸ್ಕೃತ ಅದರಲ್ಲಿ ಅಭಿಷೇಕ ಮಾಡಬೇಕು, ಅವ್ರ ತಂಬಿಗಳು ಸಾಕಾಗಲ್ಲ, ಹೋಗಪ್ಪ ಪೈಪ್ ಬಿಟ್ಟೆ ಮಾಡ್ಬೇಕಾಗ. ಹೌದು, ಯಾರೋ ಒಬ್ಬರು ಮಾಡ್ತಾರಂತೆ, ಒಬ್ಬರು ಮನೆಗೆ ಪೂರ್ಣ ಸಾಲಿಗ್ರಾಮಗಳೇ ತುಂಬಿವೆ, ರೂಮ್ ತುಂಬಾ, ಅದನ್ನ ನಿತ್ಯ ತೊಳೆದು ಒರೆಸಿ ಮಾಡ್ಲಿಕ್ಕಾಗತ್ತೆ. ಮಡಿಲೇ ಬೋರ್ಗೆ ಪೈಪ್ ತಗೊಂಡ್ ಮಾಡ್ತಾರೆ, ಸರ 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 ಅಭಿಷೇಕ ಮಾಡಿಬಿಡ್ತಾರೆ, ಒಂದು ಶುಭ ಹತ್ತಿರ ಹೊಡಕ್ತಾ ಇದ್ದಾರಂತೆ. ಅವರು ಭಗವಂತ ಅಲ್ಲಿ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಲ್ಲಿ, ಆ ರೀತಿಯಲ್ಲಿ ಅದಕ್ಕಿಂತ ಸುಲಭ ಆಯ್ತು. ಇಷ್ಟು ಅಕ್ಕಲ್ಲೇ ಬೇಕು ಅಂತಿಲ್ಲ, ಇಲ್ಲಿ ಹುಚ್ಚು ಎರಡು ರೀತಿ. ಆ ನಾನಾ ರೀತಿಯಾದ ಸಾಲಿಗ್ರಾಮದ ಕಲ್ಲು ನೋಡಿ ಆನಂದಪಡುವುದು ಒಂದು ಹುಚ್ಚಾದರೆ, ಹೌದು ಅದರೊಳಗೆ ದೇವರನ್ನು ನೋಡಿ ಸಂತೋಷ ಪಡುವುದು ಇನ್ನೊಂದು ಹುಚ್ಚು. ಅದಕ್ಕೆ ನಾನಾ ರೀತಿಯಾದ ಭಗವದ್ ರೂಪಗಳು ಬಂದಿರುತ್ತೆ, ಅಪರೂಪ ಅಪರೂಪದ ಭಗವದ್ ರೂಪಗಳಿರುತ್ತೆ ಸಾಲಿಗ್ರಾಮದಲ್ಲಿ. ಅದಕ್ಕೆ ಸುಲಭವಾದ್ದು ಹೇಗೆ ಅಂದ್ರೆ, ನನ್ನ ಮನಸ್ಸಿಗೆ ತೋರಿದ್ದು ನಾನೀಗ ಮೊದಲೆಲ್ಲ ಅವಸ್ಥೆ ಪಡ್ತಾ ಇದ್ದೆ, ಎಲ್ಲದಕ್ಕೂ ಸಂಗ್ರಹ, ಈಗ ಸ್ವಲ್ಪ ಶಾಂತ ಸ್ಥಿತಿ ಬಂದಿದೆ. ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಯಾವ ಯಾವ ಸಾಲಿಗ್ರಾಮಗಳಿವೆಯೋ ಅಲ್ಲಲ್ಲಿನ ರೂಪಗಳನ್ನೆಲ್ಲ ಇದೇ ಸಾಲಿಗ್ರಾಮದಲ್ಲಿ ಆವಾಹನೆ ಮಾಡಿ ಚಿಂತನೆ ಮಾಡಿ, ಆವಾಹನೆ ಏನ್ ಬೇಕಾಗಿಲ್ಲ. ಆವಾಹನೆ ಯಾರಿಗೆ? ಕರಿಬೇಕು ಕರಿಬೇಕು ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇದ್ದವರಿಗೆ, ಇವನ ಒಂದು ರೂಪದಲ್ಲಿ ಎಲ್ಲಾ ರೂಪಗಳಿವೆ ಅಂತ ತಿಳಿದವರಿಗೆ, ಪ್ರಾಕ್ಟಿಕಲ್ಲಿ ಇವನ ಒಂದೊಂದು ರೂಪದಲ್ಲೂ ಎಲ್ಲಾ ರೂಪಗಳಿವೆ ಅಂತ ತಿಳಿದವರಿಗೆ, ಈ ಒಂದು ಸಾಲಿಗ್ರಾಮದಲ್ಲಿರೋ ರೂಪದಲ್ಲೇ ಅನೇಕ ಅನಂತ ಸಾಲಿಗ್ರಾಮದ ರೂಪಗಳು ಕೂತ ಇರುತ್ತೆ ಅಲ್ಲಿ ತಿಳ್ಕೊಂಡವರಿಗೆ. ಹಾಗೆ ತಿಳ್ಕೊಂಡು ತಿಳಿಯದೇ ಅಲ್ಲ, ತಿಳಿಯದೇ ಪೂಜೆ ಮಾಡಿದ್ರೆ ಒಂದು ಸಾಲಿಗ್ರಾಮಕ್ಕೆ ಪೂಜೆ ಮಾಡಿದ್ರೆ ಫಲ ಬರುತ್ತೆ. ತಿಳ್ಕೊಂಡು ಎಲ್ಲಾ ರೂಪಗಳು ಇಲ್ಲೇ ಬಂದಿವೆ ಹರಿಯೇ, ನೀನಿಲ್ಲಿ ಸ್ವೀಕಾರ ಮಾಡಪ್ಪ ಅಂತ ಒಂದು ತಂಬಿ ಒಂದು ನೀರು ಹಾಕಿದ್ರೆ ಎಲ್ಲಾ ಸಾಲಿಗ್ರಾಮಕ್ಕೂ ಅಭಿಷೇಕ ಮಾಡಿದ ಫಲ ಬರುತ್ತೆ ಅವನಿಗೆ. ಅಷ್ಟೇ ಅಲ್ಲ, ಆ ದೇವರೆಲ್ಲ ಇಲ್ಲೇ ದರ್ಶನ ಕೊಡ್ತಾನೆ, ವಿಚಿತ್ರವಾಗಿ ದರ್ಶನ ಕೊಡ್ತಾನೆ. ಕಲ್ಲೊಂದಿರಲ್ಲ ಅಷ್ಟೇ, ಆ ದೇವರೆಲ್ಲ ಬರ್ತಾರೆ, ಭಗವಂತ ಪೂಜಾ ತಗೊಳ್ತಾನೆ. ಇಲ್ಲೇ ನಾವು ಎಲ್ಲಿ ಕೊಡ್ತೀವೋ ಅಲ್ಲೇ ಎಲ್ಲ ಸಮರ್ಪಣೆ ಮಾಡಬಹುದು. ಆ ಟೆಕ್ನಿಕ್ ಒಂದು ಗೊತ್ತಾಯಿತಾ, ಸಾಧನೆ ಬಹಳ ಸುಲಭ. ದೇವರ ಒಂದು ರೂಪದಲ್ಲಿ ಅನಂತ ರೂಪಗಳು ನಿಂತಿವೆ ಅಂತ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿರುವ, ಎಷ್ಟು ಬೇಕಾದ್ರೂ ಅವರವರ ಯೋಗ್ಯತಾನುಸಾರ ಎಷ್ಟು ಬೇಕಾದ್ರೂ ಸಾಧನೆ ಮಾಡಬಹುದು. ಆ ರೀತಿಯಲ್ಲಿ ಸಾಲಗ್ರಾಮ ಪ್ರತಿಮೆಗಳಲ್ಲಿ ಭಗವದ್ ರೂಪ, ಇವನೇ ಪ್ರತಿಮೆಗಳಲ್ಲಿ ನಿಂತಿದ್ದಾನೆ. ಎಷ್ಟು ಜನ ನಮಸ್ಕಾರ ಮಾಡುತ್ತಾರೆ ಮೂಲರಾಮನಿಗೆ, ಎಷ್ಟು ಜನ ಗೋಪಾಲಕೃಷ್ಣ ನಮಸ್ಕಾರ ಮಾಡುತ್ತಾರೆ, ಎಷ್ಟು ಜನ ಉಡುಪಿ ಕೃಷ್ಣ ನಮಸ್ಕಾರ ಮಾಡುತ್ತಾರೆ. ಆ ತಾಕತ್ತಿರುವುದು ಆ ಸ್ವಾಮಿ ಇದ್ದಾನಲ್ಲ, ಎಲ್ಲ ರಕ್ಷಣೆ ಮಾಡುತ್ತಾನಲ್ಲ, ಅವನ್ ಯಾರೋ ಅಲ್ಲ, ನನ್ನ ಹೃದಯದಲ್ಲೇ ಇದ್ದಾನೆ. ಇವನೇ ಅಲ್ಲಿರುವಂತವ, ಚೂರು ವ್ಯತ್ಯಾಸ ಇಲ್ಲ, ಶಕ್ತಿಯಲ್ಲಿ ಜ್ಞಾನದಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಇಲ್ಲ, ಇವನೇ ಅಲ್ಲಿ ಇದ್ದಾನೆ ಎಂಬ ಚಿಂತನೆಯಿಂದ. ಆದರೆ ಇಷ್ಟು ಅಲ್ಲಿ ತನ್ನ ತಾಕತ್ತು ಪ್ರಕಟ ಮಾಡಿದ್ದಾನೆ, ಇಲ್ಲಿ ಪ್ರಕಟ ಮಾಡಿಲ್ಲ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಅಲ್ಲಿ ನಮಸ್ಕಾರ ಮಾಡಬೇಕು, ಇಲ್ಲಿಂದ ನಾವು ಒಳಗಿದ್ದಾನ ಇಲ್ಲ ಅಂತ ಡೌಟ್ ಬರ್ತಾ ಇದೆ. ಅದಕ್ಕೆ ಅಲ್ಲಿರೋ ತಾಕತ್ತಿನಲ್ಲಿ ಚೂರು ನಮ್ಮ ಯೋಗ್ಯತೆಯಷ್ಟು ನಮ್ಮಲ್ಲಿ ತಾಕತ್ತು ಪ್ರಕಟ ಮಾಡಿದ್ರೆ ಸಾಕು, ನಮ್ಮಲ್ಲಿ ಜ್ಞಾನ ಅದ್ಭುತವಾಗಿ ಬರುತ್ತೆ. ಅದಕ್ಕಾಗಿ ಪ್ರತಿಮೆಯಲ್ಲಿರುವ ಸ್ವಾಮಿಯನ್ನ ಇವನೇ ಅಲ್ಲಿ ಕೂತಿದ್ದಾನೆ ಎಂದು ಚಿಂತನೆ. ಸಾಳಗ್ರಾಮದಲ್ಲಿ ಇವನೇ ಅಲ್ಲಿ ಕೂತಿದ್ದಾನೆ ಅಂತ ಚಿಂತನೆ. ಗೋವಿನಲ್ಲಿ ಗೋವಿನ ಮೈ ತುಂಬ ದೇವರೇ, ಮೈ ತುಂಬ ದೇವತೆಗಳೇ. ನೋಡಿ, ಗೋವಿನ ಶರೀರದ ಯಾವ ಭಾಗದಲ್ಲೂ ದೇವರಿಲ್ಲ ಅಂತಿಲ್ಲ. ಅಲ್ಲರಿ, ನಮ್ಮೆ ಪ್ರಪಂಚದಲ್ಲಿ ದೇವರಿಲ್ಲದ ಜಾಗವಿಲ್ಲ, ಆದರೆ ಗೋವಿನಲ್ಲಿ ವಿಶೇಷವಾದ ನಿಂತ ರೂಪಗಳು. ಎಲ್ಲಿ ಇವಾಗ ಕತ್ತೆ ಇದೆ
ವಿಶೇಷ
ಅಲ್ಲ, ಸಾಮಾನ್ಯ
ಯಾವಾಗಲೂ ಎಲ್ಲ ಕಡೆ ವಿಶೇಷ
ಇಲ್ಲ, ತಿಳ್ಕೊಂಡವರಿಗೆ ಅಲ್ಲಿ ಪ್ರಕಟ ಮಾಡಲ್ಲ. ಕತ್ತೆಯಲ್ಲಿ ದೇವರ ರೂಪ ಇದೆ, ಅದು ಸಾಮಾನ್ಯ, ಎಲ್ಲಾ ಪ್ರಾಣಿಗಳಲ್ಲೂ ಸಾಮಾನ್ಯ ಭಗವತ್ ರೂಪ ಅದು ಕಾಮನ್ ಅದು. ಆದರೆ ಗೋವಿನಲ್ಲಿ, ಗೋವಿನಲ್ಲಿ ನಾವು ಚಿಂತನೆ ಮಾಡುತ್ತಿದ್ರೂ ಫಲ ಸಿಗುತ್ತೆ. ಶ್ರೀನಿವಾಸ ಇದ್ದಾನೆ, ಶ್ರೀನಿವಾಸ ತಿರುಪತಿಯಲ್ಲಿ ನಮಸ್ಕಾರ ಮಾಡಿದ ಕೂಡ ವಿಶೇಷ ಫಲ ಕೊಡುತ್ತಾನೆ. ಅದೇ ನಾವೇ ಅಂಗಡಿಯಲ್ಲಿ ತಂದ ಪ್ರತಿಮಾ ಅಲ್ಲೂ ದೇವರಿದ್ದಾನೆ. ಈಗ ತರೋಣ ಪ್ರತಿಮಾ ಸಿಗುತ್ತೆ, ಒಂದು 1,000 ರೂಪಾಯಿ ಒಂದು ಪ್ರತಿಮಾ ಸಿಗ್ತಪ್ಪ. ಅದಕ್ಕೆ ನಮಸ್ಕಾರ ಮಾಡಿ ನಮ್ಮ ನಮಗೆ ಮನಸ್ಸು ಬರಲ್ಲ ಯಾಕೆ ಅಂದ್ರೆ ಅದೇ ಶ್ರೀನಿವಾಸ ಇರ್ಲೇನು ಇಲ್ಲ ಇದ್ದಾನೆ ಇಲ್ಲ. ಶಕ್ತಿ ಪ್ರಕಟ ಮಾಡಿದ್ದಾನಲ್ಲಿ ವೇದಾಸರ ಹೇಳುತ್ತಾರೆ ಅಭಿವ್ಯಕ್ತ ಮೂರ್ತಿ ಆದ. ಇದು ಅಭಿವ್ಯಕ್ತ ಅಲ್ಲ. ಹಾಗೆ ಎಲ್ಲಾ ಪ್ರಾಣಿಗಳಲ್ಲಿ ಭಗವಂತ ಇದ್ದು ತನ್ನ ತಾಕತ್ತು ಅಭಿವ್ಯಕ್ತ ಮಾಡಿಲ್ಲ, ಗೋವಿನಲ್ಲಿ ಮಾತ್ರ ಅಭಿವ್ಯಕ್ತ ಮಾಡಿದ್ದಾನೆ. ಅದಕ್ಕೆ ತಿಳಿಯದೇ ಪೂಜಾ ಮಾಡಿದ್ರೂ ಫಲ ಬರುತ್ತೆ. ಅದೇ ಮಿಕ್ಕ ಪ್ರಾಣಿಗಳಲ್ಲಿ ದೇವರಿಲ್ಲ ಅಂತ ತಿಳಿಯದೆ ಏನಾದ್ರೂ ಅದಕ್ಕೆ ಏನು ಹಾಲು ಕೊಟ್ಟರು ಆ ಪ್ರಾಣಿಗೆ ಹಾಕಿದ ಫಲ ಬರುತ್ತೆ ಅಷ್ಟೇ, ಅವರು ದೇವರು ಹಾಕಿದ ಬರಲ್ಲ. ತಿಳಿಯದೆ ಆಕಳಿಗೆ ಹಾಗಲ್ಲ, ಆಕಳಿಗೆ ತಿಳಿಯದೇ ನಾವು ಪೂಜಾ ಮಾಡಿದರೂ ಕೂಡ ಅಲ್ಲಿ ದೇವರ ಪೂಜಾ ಮಾಡಿದ್ರು. ಯಾಕೆ ಅಂದ್ರೆ ಅಭಿವ್ಯಕ್ತ ಆಗಿರುತ್ತೆ ಭಗವದ್ ರೂಪ. ಗೋ ಅಭ್ಯಾಗತ, ಅಭ್ಯಾಗತನು ಅಭ್ಯಾಗತ ಅತಿಥಿ ಅಂತ ಎರಡು ಹೇಳ್ತಾ ಇದ್ದಾರೆ. ಅಭ್ಯಾಗತ ಅಂದ್ರೇನು ಅಂದ್ರೆ ಚೆನ್ನಾಗಿ ಕರನ ಮೇಲೆ ಬಂದವ ಅಭ್ಯಾಗತ. ಅತಿಥಿ ಅಂದ್ರೆ ತಿಥಿ ನಕ್ಷತ್ರಗಳು ನೋಡದೆ ಬಂದವ ಅತಿಥಿ. ಹಾಗೆ ಅಭ್ಯಾಗತ ಅತಿಥಿ ಶ್ರೀ ತುಳಸಿ. ಆ ಶ್ರೀ ತುಳಸಿ ನೋಡಿ, ತುಳಸಿ ಅಂತ ಹೇಳುವುದಾಗಿತ್ತು. ಶ್ರೀ ತುಳಸಿ ಅಂದ್ರೆ ಅಂತ, ಶ್ರೀ ತುಳಸಿ ಅಂದ್ರೆ ಭಗವಂತನ ವಿಶೇಷ ವಿಭೂತಿ ಇರತಕ್ಕಂತಹ ತುಳಸೀದೇವಿ. ಅಲ್ಲಿ ಭಗವದ್ ರೂಪಗಳು ಅದ್ಭುತ ಅಂತ ಹೇಳ್ತಾರೆ. ಪಿಪ್ಪಲ, ಅಶ್ವತ್ಥವೃಕ್ಷ, ವನಸ್ಥ, ಗೃಹಸ್ಥ, ಯತಿ, ವನಸ್ಥ, ಗೃಹಸ್ಥ, ವಟು, 4 ಆಶ್ರಮದವರು ಅಲ್ಲೆಲ್ಲರಿಗೂ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಯಜಮಾನ, ತನ್ನ ಯಜಮಾನರಲ್ಲಿ ಭಗವಂತ ಇರ್ತಾನೆ. ಸ್ವಪರಜನ, ಸ್ವಜನ ಪರಜನ ಯಾರ್ಯಾರಿರ್ತಾರೆ ಎಲ್ಲರಲ್ಲೂ. ಇದು ಬಿಟ್ಟಿದ್ದೇನಿಲ್ಲ ಅಲ್ಲ, ಅದು ಬಂದ್ರೆ ಇಲ್ಲ ಬಿಟ್ಟು ಏನು ಬಿಡಲಿಲ್ಲ, ಎಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಇನ್ನ ಪೃಥ್ವಿ, ಜಲ, ಶಿಖಿ, ಭೂಮಿ, ನೀರು, ಅಗ್ನಿ, ಗಾಳಿ, ತಾರಾಪಥ. ತಾರಾಪಥ ಅಂದ್ರೆ ಆಕಾಶ, ವಿಶೇಷವಾಗಿರತಕ್ಕಂಥ ಯಾವ್ದು ತಾರಾ ಅಂದ್ರೆ ನಕ್ಷತ್ರ. ತಾರಾಪಥ ಅಂದ್ರೆ ನಕ್ಷತ್ರಗಳಿರುವ ಜಾಗ. ಅಂದರೆ ನವಗ್ರಹ, ನವಗ್ರಹಗಳು, ಯೋಗ, ಕರಣ, ಭ ಅಂದ್ರು ಆಕಾಶ, ಭ ಅಂದ್ರೆ ಆಕಾಶ. ನಂತರ ತಿಥಿ, ಶಿತ ಅಶಿತ ಪಕ್ಷ, ಶುಕ್ಲಪಕ್ಷ, ಕೃಷ್ಣಪಕ್ಷ, ಸಂಕ್ರಮಣ, ಇವೆಲ್ಲ ಅವನ ಅಧಿಷ್ಠಾನ. ಅಂದ್ರೆ ಈ 28 ವಿಶೇಷ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಭಗವಂತನ ವಿಶೇಷವಾದ ವಿಭೂತಿ ಅಧಿಷ್ಠಾನಗಳು ಅಂತ ಚಿಂತನೆ ಮಾಡಿ ಇಲ್ಲೆಲ್ಲ ಚಿಂತನೆ ಮಾಡಿ. ಅಂದ್ರೆ ಪ್ರತಿಮಾದೊಳಗೆ ಆ ರೂಪದಿಂದ ಅನುಗ್ರಹ ಮಾಡಲಿಕ್ಕಿರ್ತಾನೆ. ಸಾಲಿಗ್ರಾಮದಲ್ಲಿರುವ ರೂಪವೇ ಬೇರೆ, ಪ್ರಕಟಾದ ರೂಪ. ನಂತರ ಗೋವಿನಲ್ಲಿರುವ ರೂಪ, ಎಲ್ಲ ರೂಪಗಳು ಒಂದೇ ನೋಡಿ ದೇವರದ್ದು. ಆದ್ರೆ ಅಲ್ಲಲ್ಲಿ ಪ್ರಕಟ ಮಾಡುವ ಗುಣಗಳು, ಅಲ್ಲಲ್ಲಿ ಪ್ರಕಟ ಮಾಡುವ ತಾಕತ್ತು ಬೇರೆ. ಆದ್ದರಿಂದ ಬೇರೆ 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 ಎಲ್ಲ. ಯಾಕೆ? ತದಾಕಾರ ತನ್ನಾಮ, ಆಕಾರ ತನ್ನ ನಾಮಕನಾಗಿದ್ದಾನೆ, ಅಲ್ಲಲ್ಲಿ ಗುಣಗಳು ಪ್ರಕಟ ಮಾಡುತ್ತಾ ಬರುತ್ತಾ ಇದ್ದಾನೆ. ಹಾಗೆ ಅಲ್ಲಲ್ಲಿ ಭಗವಂತನ ಚಿಂತನೆ ಮಾಡಿ ಅವನನ್ನ ನಮ್ಮ ಹೃದಯದಲ್ಲಿರುವ ಬಿಂಬನಿಗೆ ಐಕ್ಯ ಚಿಂತನೆ ಮಾಡಬೇಕು ಎಂಬುದನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಮುಂದಿನ ಪದ್ಯ ಓದಿ ಇವತ್ತಿಗೆ ಮುಕ್ತಾಯ ಮಾಡೋಣ ಮತ್ತು 3ನೇ ತಾರೀಖು ಸೇರೋಣ. ಒಂದು ಪದ್ಯ ಓದಿ. ಕಾಲ ಕಾಂಚನದೊಳಗೆ ಶೋಭಿಪ ಆದಿತೇಯಸ್ಯನ ತೆರದಿ ಲಕ್ಷ್ಮೀಧವನು ಪ್ರತಿದಿನದಿ ಸಾಲಗ್ರಾಮದೊಳಗಿಪ್ಪ 5,000 ಮೇಲೆ 35,000 500 ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೋಳ್ ಇಪ್ಪರ ನವರತ. ಇದನ್ನು ಹೇಳ್ತಾ ಇದ್ದಾರೆ ಭಗವಂತ. ಈ ಎಲ್ಲಾದರಲ್ಲೂ ಭಗವಂತ ಇದ್ದಾನೆ. ಸಾಳಗ್ರಾಮದಲ್ಲಿ ಬಹಳ ಅಪರೂಪದ ರೂಪ. ಅದಕ್ಕೆ ಹಕ್ಕಲ್ಲೇ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಒಳ್ಳೆ ನುಣುಪಾಗಿರುತ್ತೆ, ಪಪ್ಪಾಗಿರುತ್ತೆ, ನಾನಾ ಬಣ್ಣ. ಬಿಳಿ ಸಾಲಿಗ್ರಾಮ ನೋಡಿದೀರಾ? ನೋಡಿಲ್ಲ. ಬಿಳಿ ಬಣ್ಣ ಸಾಲಿಗ್ರಾಮ ಇರುತ್ತೆ. ಏನು ಹುಟ್ಟಿದ್ರೆ ಬಣ್ಣ ಹಸಿರು ಬಣ್ಣ, ಎಲೆ ಹಸಿರು ಬಣ್ಣ ಸಾಲಿಗ್ರಾಮ ಇರುತ್ತೆ. ಬೂದಿ ಬಣ್ಣ, ಕೆಂಪು ಬಣ್ಣ, ಇನ್ನೊಂದು ರತ್ನದಂತೆ ರತ್ನಗರ್ಭ ಸಾಲಿಗ್ರಾಮ. ರತ್ನಗರ್ಭ ಅಂದ್ರೆ ಅದನ್ನ ನಾವು ಅದು ಕೆಜಿ 30 ರೂಪಾಯಿ ಸಿಗುತ್ತೆ ಎಲ್ಲಿ? ಹರಿದ್ವಾರದಲ್ಲಿ. ಒಂದು ಕೆಜಿ ಸಾಲಿಗ್ರಾಮ ಚಿಕ್ಕ ಚಿಕ್ಕ ಎಲ್ಲ 30 ರೂಪಾಯಿ ಸಿಗುತ್ತೆ. ಅದು ರತ್ನಗರ್ಭ ನೋಡಿ, ಕೆಂಪು ಇರುತ್ತೆ, ಫ್ಯಾಕ್ಟರಿ ತಯಾರಾಗ್ತಾ ಇರುತ್ತೆ ಅಸುಳ್ಳದು. ರತ್ನಗರ್ಭ ಎಂತ ಆಯ್ತು ಅಂದ್ರೆ ಅದಕ್ಕೆ ಈ ಒಳಗೆ ಗುಂಡು ಗುಂಡು ಇರಲ್ಲ. ಮತ್ಸ್ಯ ಮತ್ಸ್ಯ ಆಗಲ್ಲ. ಇದು ಹೇಗಿರುತ್ತೆ ಅಂದ್ರೆ ರತ್ನಗರ್ಭ ಸಾಲಿಗ್ರಾಮ ಪೂರಾ ಗೋಳಾಕಾರದಲ್ಲಿರಲ್ಲ, ಗುಂಡಕ್ಕಿರಲ್ಲ, ಚೂರು ಬಂದು ಕೆಳಗೆ ಆಸನ ಇರುತ್ತೆ. ಆಸನ ಸಹಿತವಾಗಿರುವುದೇ ರತ್ನಗರ್ಭ ಶುದ್ಧವಾದ ಬಹಳ ಒಳ್ಳೆ ಸಾಲಿಗ್ರಾಮ ಅದು. ಅದು ಒಂದಿದ್ರೆ ಸಾಕು, 12 ಕ್ಷೇತ್ರ ಸಾಲಿಗ್ರಾಮಗಳು 140 ಸಾಲಿಗ್ರಾಮಕ್ಕೆ ಸಮಾನ ಅದು. ಇನ್ನೊಂದು ಸಿಗುತ್ತೆ ಸಾಲಿಗ್ರಾಮ, ಇನ್ನೊಂದು ಯಾವುದು ಅಂದ್ರೆ ಆ ಬಿಳಿ ಆಗಿರುತ್ತೆ, ಲಿಂಗದ ಆಕಾರದಲ್ಲಿರುತ್ತೆ ಚಿಕ್ಕದು, ಅರ್ಧ ಬಿಳಿ ಅರ್ಧ ಕೆಂಪು ಇರುತ್ತೆ ಒಳಗೆ, ಅರ್ಧ ಬಿಳಿ ಅರ್ಧ ಕೆಂಪು ಅಂತಹದ್ದು ಇದ್ರೆ 1000 ಕ್ಷೇತ್ರಗಳು ಪೂಜೆ ಮಾಡಿದ ಫಲ. 12,000 ಸಾಲಿಗ್ರಾಮ ಪೂಜೆ ಮಾಡಿದ ಫಲ ಬರುತ್ತದೆ ಅಷ್ಟು ಚಿಕ್ಕದು. ವಿಶೇಷ ನಾನಾ ವಿಶೇಷಗಳು ಬರ್ತಾ ಇರುತ್ತೆ. ಲಕ್ಷ್ಮೀನಾರಾಯಣ ಅಂತ ತಗೊಂಡ್ರೆ ಒಂದು ಲಕ್ಷ್ಮೀನಾರಾಯಣ ಸಾಲಿಗ್ರಾಮದಲ್ಲೇ ನಾನಾ ಬಗೆ ಬರ್ತಾ ಬರುತ್ತೆ. ಒಂದೇ ಸಾಲಿಗ್ರಾಮ, ಒಂದೇ ತೂತು, ಒಳಗೆ 4 ಚಕ್ರ ಇರುತ್ತೆ. ಲಕ್ಷ್ಮೀನಾರಾಯಣ ಅಂದ್ರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಇರತಕ್ಕಂತ ಲಕ್ಷ್ಮೀನಾರಾಯಣ. ಅದು ಸಿಗುವುದೇ ಬಹಳ ಅಪರೂಪ. ಲಕ್ಷ್ಮೀನಾರಾಯಣ ಸಿಗೋದೇ ಇಲ್ಲ ನಿಮಗೆ, ಸಿಗೋದೇ ಇಲ್ಲ. ಎಲ್ಲಾದ್ರೂ ಹರಿದ್ವಾರದಲ್ಲಿ ಅಂಗಡಿಯಲ್ಲಿ ಸಿಗ್ತಾ ಮತ್ತು ಮುಟ್ಲಿಕ್ಕಾಗಲ್ಲ, ಅಷ್ಟು ಕಾಸ್ಟ್ ಹೇಳ್ತಾರ. 70,000-80,000 ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತು ನಾವು ತಗೊಂತೀವಿ ಅಂದ್ರೆ ಕಷ್ಟ ಹೇಳ್ತಾರೆ, ನಮ್ಮ ನೋಡಿಕೊಳ್ಳೆ ಅಂತ ಹೇಳ್ತಾ ಇರ್ತಾರ. ಆದರೆ ಆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮದಲ್ಲೇ ಅಪರೂಪದ ಸಾಲಿಗ್ರಾಮಗಳೆಲ್ಲ ಇದೆ. ಒಂದೇ ತೂತು ಮೇಲ್ ನೋಟಕ್ಕೆ, ಒಳಗೆ ಹೀಗೆ ನೋಡಿದ್ರೆ ಈ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದಂಗೆ, ಮೇಲೊಂದ್ ತೂತು ಕಳಗೊಂದ್ ತೂತು, ಹೊರಗೆ ಮಾತ್ರ ಗುಂಡಕ್ಕೆ ಒಂದೇ ತೂತು. ಆ ತೂತಿನೊಳಗೆ ನೋಡಿದ್ರೆ ಒಳಗೆ ಒಂದು ತೂತು ಮತ್ತೊಂದು ತೂತು, ಮೇಲೆರಡು ಚಕ್ರ ಕೆಳಗೆರಡು ಚಕ್ರ ಆಗಿರುತ್ತೆ. ಸುತ್ತು ಬಂಗಾರದ ರೇಖೆ, ಅದನ್ನ ಭಂಡಾರ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಅದಿದ್ರ ಬಹಳ ಅಪರೂಪ ಸಾಲಿದ್ರ. ಹಾಗೆ ಒಳಗೆ 4 ಚಕ್ರ ಇದೇ ತರ ಭಂಡಾರ ಲಕ್ಷ್ಮೀನಾರಾಯಣನೇ, ಮೇಲೆ 2 ಚಕ್ರ ಕೆಳಗೆರಡು ಚಕ್ರ. ಅದಲ್ಲದೆ ಮೇಲೆ ಪಕ್ಷಿಯ ಗುರುತು, ಗರುಡ ದೇವರು ಪಕ್ಷ ಬಿಚ್ಚಿದ್ರೆ ಹೇಗಿರುತ್ತೋ ರೇಖೆಗಳೆಲ್ಲ ಹಾಗೆ ಪಕ್ಷಿ ಗುರುತು ಬಂದಿರುತ್ತೆ. ಗರುಡ ವಾಹನ ಭಂಡಾರ ಲಕ್ಷ್ಮೀನಾರಾಯಣ ಹರಿಗ್ರಾಮ ಅಂತ. ಅದನ್ನ ಕೇಳಬಾರ್ದು ನಾ ಹೇಳ. ಅಂತ ಸಾಲಿಗ್ರಾಮಗಳು, ಅಪರೂಪ ಸಾಲಿಗ್ರಾಮಗಳು ತುಂಬಾ ಇರುತ್ತೆ ಅದೆಲ್ಲ. ಅದರಿಂದ ಅಲ್ಲ ಅದರಲ್ಲಿ ಸ್ವಾಮಿಗಳು ಹತ್ರ ತುಂಬಾ ಸಿಗುತ್ತೆ, ಅದು ನೋಡ್ಬೋದು ಅಲ್ಲಿ. ಹಾಗೆ ಅನಂತ ಪದ್ಮನಾಭ ಸಾಲಿಗ್ರಾಮ, ಇನ್ನ ಒಂದು ಸಾಲಿಗ್ರಾಮ, ಅದಕ್ಕೆ ಇಷ್ಟೇ ಸಾಲಿಗ್ರಾಮ, ಅದಕ್ಕೆ ಎಷ್ಟು ಅಂದ್ರೆ 100-120 ಚಕ್ರಗಳಿರುತ್ತೆ. ವಿಶ್ವಂಭರ ಸಾಲಿಗ್ರಾಮ ಸಾವಿರ ತುಂಬಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಈ ಸಾಲಿಗ್ರಾಮದಲ್ಲಿ ಅಪರೂಪದ ಸನ್ನಿಧಾನ ಭಗವಂತನದಿರುತ್ತೆ. ಹೇಗಿರುತ್ತಾ ಮಾತ ಅಂದ್ರೆ ಕಾನ ಕಾಂಚನದೊಳಗೆ ಶೋಭಿಪ ಆದಿತೇಯ ಅಶ್ಚರ ತರದಿ. ವಿಶೇಷವಾಗಿ ಈ ಕಾದ ಬಂಗಾರದಲ್ಲಿ ಅಗ್ನಿ ಹೇಗೆ ಶೋಭಿಸ್ತಾ ಇರ್ತಾನೆ ಆ ತರ ನೋಡಿ. ಬಂಗಾರವೇ ಶುದ್ಧ, ಕಾದ ಬಂಗಾರ, ಅದರಲ್ಲಿ ಅಗ್ನಿ ಇನ್ನಾ ಶುದ್ಧವಾಗಿ ಹೊಳಿತಾ ಇರ್ತಾನೆ. ಆ ತರ ಸಾಲಿಗ್ರಾಮವೇ ಶುದ್ಧ, ಅದರೊಳಗೆ ಭಗವಂತನ ರೂಪ ಅತ್ಯಂತ ಚೆನ್ನಾಗಿರುತ್ತೆ. ಆ ಭಗವಂತ ಪ್ರತಿದಿನ ಅದಿ ಸಾಲಗ್ರಾಮದೊಳಗಿರ್ಪ, ಪ್ರತಿದಿನ ಅದಿರುತ್ತೆ. ಯಾಕೆ ಹೇಳಿದ್ರು ಅಂದ್ರೆ ನಾವು ಆವಾಹನೆ ಮಾಡದಿದ್ರು ಸದಾ ಕೂತಿರ್ತಾರೆ, ಹೋಗುವಾಗ್ರೂ ಹೋಗಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಬಂದು ಸಾಲಿಗ್ರಾಮ ಪುಡಿ 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 ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿಬಿಟ್ರು ಕೂಡ ಪ್ರತಿ ಒಂದು ಕಣದಲ್ಲೂ ಅದೇ ರೂಪ ನಿಂತಿರುತ್ತೆ, ಬಿಟ್ಟೇ ಹೋಗಲ್ಲ. ಅದ್ಭುತವಾದ ರೂಪ ಅದನ್ನು ಹೇಳುತ್ತೆ ಸಾಲಿಗ್ರಾಮದ ಯೋಗಿಪ್ಪ. ಎಷ್ಟು ರೂಪದಲ್ಲಿದ್ದಾನೆಂದ್ರೆ 5000 ಮೇಲೆ 35,500 ರೂಪದಿ. 5,535 ರೂಪದಿ ಭೂಧರ ಅಗಡ ಅಭಿಮಾನಿ ದಿವಿಜೋರೋಡ್ ಇಪ್ಪರನವರ ಸ್ವಾಮಿ. ಅದಕ್ಕೆ ಹೇಳ್ತಾ ಇದ್ದಾರೆ ಸಾಲಿಗ್ರಾಮ ಮುಟ್ಟಬೇಕಾದ್ರೆ ಸಾಲಿಗ್ರಾಮದಲ್ಲಿ ಪರ್ವತಾಭಿಮಾನಿ ದೇವತೆಗಳೆಲ್ಲ ನಿಂತಿರ್ತಾರೆ. ಅವರನ್ನು ಚಿಂತನೆ ಮಾಡಿ ಸಾಲಿಗ್ರಾಮ ಮುಟ್ಟಬೇಕು, ಇಲ್ಲ ಪರ್ಮಿಷನ್ನೇ ಇರಲ್ಲ ನಮಗೆ. ಅವರನ್ನು ಚಿಂತನೆ ಮಾಡಿ ಅಲ್ಲಿ ಯಾರು ಪರ್ವತಾಭಿಮಾನಿಗಳನ್ನು ಗರುಡಶೇಷ ರುದ್ರರು ಅವರಂತರ್ಯಾಮಿ ಈ ಸ್ವಾಮಿಯನ್ನು ಚಿಂತನೆ ಮಾಡಬೇಕು, ವಾಯುದೇವರು ಚಿಂತನೆ ಮಾಡಬೇಕು, ಅಲ್ಲಿ ದೇವರು ಚಿಂತನೆ ಮಾಡಿ ಮುಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಥ ವಿಶೇಷ ವಿಭೂತಿಯನ್ನ ಸಾಲಗ್ರಾಮದಲ್ಲಿ ಚಿಂತನೆ ಮಾಡಿ. ಹಾಗಾದರೆ ನಿತ್ಯ ಅಭಿಷೇಕ ಮಾಡುವ ಕಾಲಕ್ಕೆ ನೀರಿನಲ್ಲಿ 24 ರೂಪ, 5,535 ರೂಪ. ಐದಕ್ಕೆ ಚಿಂತನೆ ಮಾಡಿದ್ರೇನೆ ಸಾಲಿಗ್ರಾಮಕ್ಕೆ ನೀರಿನ ಅಭಿಷೇಕ, ಇಲ್ಲದಿದ್ರೆ ಆಗಲ್ಲ. ಹಾಲು ಹಾಕಿದ್ರು ಏನ್ ಹಾಕಿದ್ರು ಇಷ್ಟು ರೂಪಗಳಿಗೆ ಆ ರೂಪಗಳ ಐದು ಚಿಂತನೆ ಮಾಡಬೇಕು. ಅವನೇ ಇಲ್ಲಿದ್ದಾನೆ ಚಿಂತನೆ ಮಾಡಬೇಕು. ಸಾಲಿಗ್ರಾಮ ಪೂಜೆ ಮಾಡೋ ಕಾಲ ಕೂಡ ಹಾಗೆ ಹಾಕ್ಲಿಕ್ಕಿಲ್ಲ, ಇಲ್ಲಿರೋ ಸ್ವಾಮಿಯನ್ನು ಅಲ್ಲಿ ಕರೆದು ಐಕ್ಯ ಚಿಂತನೆ ಮಾಡಿ ಅಲ್ಲಿ ಹಾಕ್ಬೇಕು. ಇದು ಕ್ರಮ ಇರೋದು. ಆ ರೀತಿಯಲ್ಲಿ ಸಾಲಿಗ್ರಾಮದಲ್ಲಿ ಹೇಗಿರ್ತಾರೆ. ಇನ್ನ ಪ್ರತಿಮಾ ಎಲ್ಲೆಲ್ಲಿ ಏನೇನು ಎಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಅಮ್ಮ ಹೇಳಿ. ಇನ್ನ 3ನೇ ತಾರೀಖು ಬೆಳಿಗ್ಗೆ 11 ಗಂಟೆಗೆ ಸೇರಿ